ಕೃತ್ವಾ ನ ಕಿಂಚಿದಪಿ ಚಿಂತೆಯೇತ್. ಸಂಕಲ್ಪದಿಂದ ಉತ್ಪನ್ನವಾದ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನದಿಂದಲೇ, ಮನಸ್ಸಿನಿಂದಲೇ ಇಂದ್ರಿಯ ಸಮೂಹವನ್ನು ಎಲ್ಲಾ ಕಡೆಗಳಿಂದಲೂ ನಿಗ್ರಹಿಸಿ ಧೈರ್ಯ ಸಮೇತವಾದ ಬುದ್ಧಿಯಿಂದ ಮೆಲ್ಲ ಮೆಲ್ಲನೆ ಆತ್ಮನೆಡೆಗೆ ಹಿಂತಿರುಗಬೇಕು ಮತ್ತು ಮನಸ್ಸಿನ ಇತರ ಎಲ್ಲ ಚಿಂತೆ ತಾಪತ್ರಯಗಳನ್ನು ಬದಿಗೊತ್ತಿ ಅದನ್ನು ಆತ್ಮದಲ್ಲಿ, ಅಂದರೆ ಆ ಮನಸ್ಸನ್ನು ಆತ್ಮದಲ್ಲಿ ನಿಲ್ಲುವಂತೆ ಮಾಡಬೇಕು. ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ, ಕಾಮನೆಗಳು ಹುಟ್ಟುವುದೆಲ್ಲ ಸಂಕಲ್ಪದಿಂದ, ಇದು ಬೇಕು ಅದು ಬೇಕು, ಅದು ತಿನ್ನಬೇಕು, ಇದು ನೋಡಬೇಕು ಅಂತ ಹೇಳ್ತಕ್ಕಂಥದ್ರು. ಈ ಆಸೆಗಳು ಕೆಟ್ಟದ್ದೋ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅನಾದಿ ಕಾಲದ್ದು, ಈಗಲೂ ಕೇಳ್ತಾ ಇರ್ತಾರೆ. ಆಸೆಗಳು ಕೆಟ್ಟದ್ದು ಅಂತ ಯೋಗಿಗಳು ಹೇಳ್ತಾ ಇರ್ತಾರೆ. ಅದನ್ನು ಬಿಡಬೇಕು, ಅದನ್ನು ಬಿಡದೇ ಇದ್ರೆ ಯೋಗಾಭ್ಯಾಸ ಪರಿಪೂರ್ಣವಾಗುವುದಿಲ್ಲ ಅಂತ ಹೇಳ್ತಿರ್ತಾರೆ. ಈ ಗೃಹಸ್ಥರು ಅಂತೆನ್ನುವರು, ಮನೆಗೇನೆ ಮಾಡ್ಕೊಂಡಿರ್ತಕ್ಕಂಥವ್ರು, ಎಲ್ಲ ಬಗೆಯ ಬೇಕು ಬೇಕು ಅಂತ ಹೇಳ್ತಕ್ಕಂಥವ್ರು, ಅವರು ಆಸೆಯನ್ನು ಬಿಡಬೇಕು ಅಂತ ಹೇಳಿಬಿಟ್ಟಲ್ಲ ಶ್ರೀಕೃಷ್ಣ, ಬೇರೆ ಏನು ಹೇಳಿದ್ರೂ ಒಪ್ಕೊಳ್ಬಹುದಾಗಿತ್ತು, ಹರಿ ಭಜನೆ ಮಾಡು ಅಂತ ಹೇಳಿದ್ರು ಎಷ್ಟೋ ಒಪ್ಕೊಳ್ಬಹುದಾಗಿತ್ತು, ಆದರೆ ಇದನ್ನು ಬಿಡಬೇಕು ಅಂತ ಹೇಳಿಬಿಟ್ಟಲ್ಲ. ಅವನು ಕೇವಲ ಬಿಡುವುದಕ್ಕೋಸ್ಕರ ಬಿಡುವುದನ್ನು ಹೇಳಿಲ್ಲ, ಪಡೆಯುವುದಕ್ಕೋಸ್ಕರ ಬಿಡುವುದನ್ನು ಹೇಳಿದ್ದಾನೆ. ಯಾವುದೋ ಬೃಹತ್ತಾದದ್ರ ಪ್ರಯೋಜನದ ಉದ್ದೇಶದಿಂದ ಈ ಅಲ್ಪವನ್ನು ಬಿಡಬೇಕು ಅಂತ. ಆದರೂ ಕೂಡ ಸಾಮಾನ್ಯವಾದಂಥ ಆಸೆಗಳು, ಒಳ್ಳೆಯ ಆಸೆಗಳು, ಅದು ಖಂಡಿತವಾಗಿಯೂ ಕೂಡ ಅಪಾಯಕರವಲ್ಲ. ಸನ್ಯಾಸಿಗಳು ಕೂಡ ಮಠ ಕಟ್ಟಿಕೊಂಡಿದ್ದಾರೆ, ಸಂಸಾರಿಗಳು ಮನೆ ಕಟ್ಟಿಕೊಂಡಿದ್ದಾರೆ. ಸನ್ಯಾಸಿಗಳಿಗೂ ಸಂಸಾರಿಗಳಿಗೂ ಎಲ್ಲಿ ವ್ಯತ್ಯಾಸ ಅಂದರೆ ಆಸಕ್ತಿ ಗಂಟು ಬಿದ್ದಿರುವುದರಲ್ಲಿ ವ್ಯತ್ಯಾಸ. ಆ ಗಂಟು ಕಟ್ಟಿಕೊಳ್ಳಬಾರದು. ಗಂಟು ಕಟ್ಟಿಕೊಳ್ಳೋದು ಯಾವಾಗ ಅಂತಂದರೆ ಮನಸ್ಸಲ್ಲಿ ಆಸಕ್ತಿ ಉಂಟಾದಾಗ. ಆಸಕ್ತಿ ಉಂಟಾಯಿತು ಅಂತಂದರೆ ಅಂಟಿಕೊಳ್ತದೆ. ಆ ಅಂಟಿಕೊಂಡಿರ್ತಕ್ಕಂಥದ್ದನ್ನು ಕೇಳುವಾಗ ನೋವಾಗ್ತದೆ. ಯಾವಾಗ ನಾವೇ ಸ್ವಪ್ರೀತಿಯಿಂದ ಬಿಡ್ತೇವೋ ಆಗ ನೋವಾಗುವುದಿಲ್ಲ. ನಿಮ್ಮ ಕೈಯಲ್ಲಿ ಒಂದು 100 ರೂಪಾಯಿ ನೋಟ್ ಇರ್ತದೆ ಜೇಬಿನಲ್ಲಿ, ಯಾರೋ ಬಂದು ಅದನ್ನು ಕಿತ್ತರು, ನಿಮಗೆ ದುಃಖ ಆಗ್ತದೋ ಇಲ್ವೋ, ಹೋಗಿ ಕಪಾಳಕ್ಕೆ ಒಂದು ಕೊಡ್ತೀರೋ ಇಲ್ವೋ, ಆದರೆ ನೀವೇ ಅದನ್ನು ತೆಗೆದುಬಿಟ್ಟು ತಗೊಳ್ಳಯ್ಯ ಆನಂದವಾಗಿ ಕಾಫಿ ತಗೋ, ಕಾಫಿ ಕುಡಿ, 5-star ಹೋಟ್ಲಿಗೆ ಹೋಗು, ಹಾಗೆ ಅಂಥೇಳಿ ನೀವೇ ಅದನ್ನು ಏನಾದರೂ ಕೊಡ್ತು ಅಂತ ಹೇಳಿದರೆ, ಕೈ ಹತ್ತಿ ಕೊಡ್ತು ಅಂತ ಹೇಳಿದರೆ ನಿಮಗೆ ಅದು ದುಃಖ ಆಗುವುದಿಲ್ಲ ಮಾತ್ರ ಅಲ್ಲ, ಸಂತೋಷವಾಗುತ್ತೆ. ಹೀಗೆ ಯಾವುದೋ ಒಂದು ಆನಂದಕ್ಕಾಗಿ ಕೊಡುವುದೇ ಹೊರತು ಕೇವಲ ಕೊಡುವುದಕ್ಕಾಗಿ ಕೊಡುವುದಲ್ಲ, ಬಿಡುವುದಕ್ಕಾಗಿ ಬಿಡುವುದಲ್ಲ. ಅಂತೂ ಸಂಕಲ್ಪ ಪ್ರಭಾನ್ ಕಾಮಾಂ ತ್ಯಕ್ತ್ವ, ಡಿ ವಿ ಜಿ ಅವರು ಹೇಳ್ತಾರೆ, ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಕಟ್ಟಿಪವು ಕೋಟೆಗಳ ಕೋಟೆಗಳ ಕಟ್ಟಿಪುವು, ಕಟ್ಟಿಪುವು ಕೋಟೆಗಳ ಕೀಳಿಪುವು ತಾರೆಗಳ, ಸೊಟ್ಟಾಗಿಪುವು ನಿನ್ನ ಮುದ್ದು ತಮ್ಮ. ನಾನು ಮಂಕುತಿಮ್ಮ ಅಂತ ಹೇಳಿದ್ರೆ ನಾನೇ ಹೇಳಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ, ನಾನೆಲ್ಲ ಹೇಳಿದೆ ಅದೇ ಅಲ್ಲಿ. ಆದರೂ ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ, ಯಾರೋ ನಿದ್ರೆ ಕಣ್ಣಲ್ಲಿ ಸ್ವಾಮಿಗಳು ಈ ಥರ ಮಂಕುತಿಮ್ಮ ಅಂತ ಬೈದುಬಿಟ್ರು ಅಂತ ಅನ್ನಬಾರದು ಅಂತ ಮುದ್ದು ತಮ್ಮ ಅಂತ ಹೇಳಿದಾಗ ಅವರು ಬೇರೆ ಎಲ್ಲ ಕೇಳಿರಲಿಲ್ಲ, ಇದೊಂದು ಕೇಳ್ಕೊಳ್ತಾರೆ, ಸ್ವಾಮಿಗಳು ಬಹಳ ಒಳ್ಳೆಯವರು, ಮುದ್ದು ತಮ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ಮೃದುವಾಗಿರಲಿ ಅಂತ ನಾನು ಈ ಥರ ಮಾಡಿಟ್ಕೊಂಡಿದ್ದೇನೆ. ಹೊಟ್ಟೆಯಲ್ಲಿ ಹಸಿವು, ಈ ಹಸಿವು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಏನು ಅಂತ ಹೇಳ್ತಕ್ಕಂಥದ್ದು ಯಾರು ಕಂಡುಹುಡುಕಲಿಲ್ಲ. ಪ್ರಾಣಿಗಳ ಹಸಿವು ಎಷ್ಟು ಅಂತಂದರೆ ಅವು ಹೊಟ್ಟೆ ತುಂಬುವಷ್ಟು ಮಾತ್ರ. ಮನುಷ್ಯನ ಹಸಿವು ಇದೆಯಲ್ಲ, ತನ್ನ ಹೊಟ್ಟೆಯೂ ತುಂಬಿ ಆಮೇಲೆ ತನ್ನ ಮನೆಯವರು ಎಷ್ಟು ಮಂದಿ ಇದ್ದಾರೋ ಅವರು ಹೊಟ್ಟೆಯೂ ತುಂಬಿ ನಾಳೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ, ಅದಕ್ಕೂ ಕೂಡ ಕೂಡಿಟ್ಟು, ನಾಡಿದಿಗೂ ಕೂಡಿಟ್ಟು, ಮಗನಿಗೆ ಕೂಡಿಟ್ಟು, ಮೊಮ್ಮಗನಿಗೆ ಕೂಡಿಟ್ಟು, ಮರಿಮಗ ಇದ್ದಾನೆ ಅವನಿಗೆ ಯಾಕೆ ಇಡಬಾರದು, ಅವನಿಗೂ ಕೂಡಿಟ್ಟು ಹಸಿವು ಹಸಿವು. ಒಬ್ಬರು ದೊಡ್ಡ ವ್ಯಾಪಾರಿಗಳು, ಆಲೂಗಡ್ಡೆ ವ್ಯಾಪಾರಿಗಳು ನಮಗೆ ಪರಿಚಯ ಆದರು. ನಿಮಗೆಲ್ಲರೂ ಪರಿಚಯವಾಗ್ತಾರೆ. ಅವರು ಹೇಳಿದರು, ಸ್ವಾಮೀಜಿ ದೇವರ ಕೃಪೆ ಬಹಳ ದೊಡ್ಡದು, ನಾನು ಮರಿಮಗನಿಗೂ ಬೇಕಾಗುವಷ್ಟು ಕೋಡಿ ಇಟ್ಟಿದ್ದೇನೆ, ನಮ್ಮ ಸಂಸಾರಕ್ಕೆ ಯಾವುದೇ ಬಗೆಯ ತೊಂದರೆಯೂ ಆಗದಂತೆ ಮಾಡಿಟ್ಟಿದ್ದೇನೆ. ನಿಮಗೇನಾರು ಆಶ್ಚರ್ಯ ಆಯ್ತಾ? ಎಲ್ಲ ನಾನು ಹಾಗೆ ಮಾಡಬೇಕು ಅಂತ ಅನಿಸ್ತು. ಅಂತೂ ಈ ಹಸಿವು ಆ ಥರ ಮಾಡಿಸಿಬಿಡ್ತದೆ. ಮನದಲ್ಲಿ ಮಮತೆ ಮಮತೆ ಮಮತಾ ತೂ ನಗೈ ಅಂತ ಸೂರದಾಸರು ಹಾಡ್ತಾರೆ. ಮಮತೆ ಅಂತಂದರೆ ನನ್ನದು 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 ಅಂತ, ನಾನು 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 ಅಂತ, ನನ್ನದು 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 ಅಂತ ಹೇಳ್ತಕ್ಕಂಥ ಈ ಒಂದು ಮಮತೆ ಅಂತ ಹೇಳ್ತಕ್ಕಂಥದ್ದು ಏನೇನು ಮಾಡ್ತಾ ಇವೆ, ಈ ಸೃಷ್ಟಿಯನ್ನು ನಡೆಸ್ತಾ ಇವೆ. ಈ ಪ್ರಪಂಚ ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ, ಅಮೆರಿಕದಿಂದ ಆಸ್ಟ್ರೇಲಿಯಾದವರೆಗೆ ಯೋಚನೆ ಮಾಡಿ, ಎಷ್ಟೆಷ್ಟು ದೇಶಗಳಿವೆ, ಸಪ್ತಖಂಡಗಳು, ಎಲ್ಲ ಜನರು ಕೂಡ ಹೇಗೆ ಇದ್ದಾರೆ. ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇರುತ್ತವೆ, ಆ ಗಲಾಟೆಗಳೊಂದಿಗೆ ಭೂಕಂಪ ಕೂಡ ಈ ಕಡೆ ಆಗ್ತಾ ಇರ್ತದೆ. ಮನುಷ್ಯರು ಮಾಡತಕ್ಕಂತಹ ಗಲಾಟೆಗಿಂತ ಪರಮಾತ್ಮ ಮಾಡುವಂತಹ ಗಲಾಟೆ ಏನು ಸಾಮಾನ್ಯದಲ್ಲ. ಅವನು ಭೂಕಂಪ ಮಾಡಿಬಿಡ್ತಾನೆ, ಅಥವಾ ಡ್ರೌಟ್ ಅಂದ್ರೇನು, ಕ್ಷಾಮ. ಅದಕ್ಕೆ ಯಾವಾಗಲೂ ಮಾತಾಡುವಾಗ ಕೇಳು ಕ್ಷೇಮ ಅಂತ. ಕೆಲವರು ಕಾಗದ ಬರೆಯೋದು, ನಾನು ಕ್ಷೇಮ ನಿಮ್ಮ ಕ್ಷಾಮಕ್ಕೆ ಅಂತ. ಈ ಕ್ಷಾಮ ಅಂತ ಹೇಳ್ತಕ್ಕಂಥದ್ದು ಬಹಳ ಭಯಂಕರ. ಈ ಥರದ್ದೆಲ್ಲ ಹುಟ್ಟಿಕೊಳ್ತದೆ, ಈ ಥರದ್ದೆಲ್ಲ ಹುಟ್ಟಿಕೊಳ್ತದೆ. ಆಗ ಮಮತೆ ಅಂತ ಹೇಳ್ತಕ್ಕಂಥದ್ದು ಎಲ್ಲಿ ಇರ್ತದೆ? ಅಷ್ಟಾದರೂ ಕೂಡ ಮನುಷ್ಯ ಮಮತೆಯನ್ನು ಬೆಳೆಸ್ಕೊಂಡು ಎಷ್ಟು ದುಃಖವನ್ನು, ಈ ಮಮತೆಯ ಕಾರಣದಿಂದ, ಈ ಹಸಿವಿನ ಕಾರಣದಿಂದ ಈ ಇಡೀ ಸೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಅದ್ಭುತವಾದ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ದೇವರು ಸೃಷ್ಟಿ ಮಾಡಿದ್ನಲ್ಲ, ಒಬ್ರು ಪ್ರೆಸಿಡೆಂಟ್ ಅಂತ ಬೇಡ್ವಾ, ಒಬ್ರು ಪ್ರೈಮ್ ಮಿನಿಸ್ಟರ್ ಅಂತ ಬೇಡ್ವಾ, ಇನ್ನೊಬ್ರು ಚೀಫ್ ಮಿನಿಸ್ಟರ್ ಅಂತ ಬೇಡ್ವಾ? ಈಗ ಎಲ್ಲ ಇಟ್ಕೊಂಡಿದ್ದಾರೆ, ಇವರೆಲ್ಲ ಇದ್ದಾರೆ ಚೀಫ್ ಮಿನಿಸ್ಟರ್ ಇವರೆಲ್ಲ. ಆದರೆ ಪರಮಾತ್ಮ ಯಾವ ಮಿನಿಸ್ಟರ್ಸನ್ನು ಇಡಲಿಲ್ಲ, ಯಾವ ಪ್ರೆಸಿಡೆಂಟ್ ಅನ್ನು ಮಾಡಲಿಲ್ಲ, ಯಾವ ಆಫೀಸನ್ನು ತೆರೀಲಿಲ್ಲ, ಯಾವ ಕಟ್ಟಡವನ್ನು ಕಟ್ಟಲಿಲ್ಲ, ಯಾವ ಪೆನ್ನು ಇತ್ಯಾದಿ ಕೆಲಸವೇ ಇಲ್ಲ, ಫೈಲ್ಗಳು ಇತ್ಯಾದಿ ಕೆಲಸಗಳೇ ಇಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾನೆ. ಹೇಗೆ? ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ ಇಟ್ಬಿಟ್ಟ ಯಾವ್ದ್ಯಾವ್ದು ಹೇಗೆ ಹೇಗೆ ನಡೆದುಕೊಂಡು ಬರಬೇಕು ಹಾಗೆ ನಡೆದುಕೊಂಡು ಬರುವಂತೆ ವ್ಯವಸ್ಥೆ ಆಗಿಬಿಟ್ಟಿದೆ ನೋಡಿ. ಒಟ್ಟು ಕೀಲುಗಳು ಇವು ಸೃಷ್ಟಿಯಂತ್ರದಲ್ಲಿ ಇವು ಏನು ಮಾಡ್ತಾ ಇವೆ? ಕಟ್ಟಿಪು ಕೋಟೆಗಳ ಕೀಳಿಪುವು, ತಾರೆಗಳ ಸೊಟ್ಟಾಗಿಪುವು ನಿನ್ನ, ಮನುಷ್ಯನನ್ನು ಸೊಟ್ಟಾಗಿಸಿಬಿಡುತ್ತವೆ. ಈ ಮಮತೆ ಕಾರಣದಿಂದಾಗಿ ಸೋತೋಗಿಬಿಡ್ತಾನೆ. ವಯಸ್ಸಿನ ಕಾಲದಲ್ಲಿ ನೋಡಬೇಕು ನೀವು ಮನುಷ್ಯರನ್ನು ಯಾವ ಥರ ಇರ್ತಾರೆ. ಕಷ್ಟ ನಷ್ಟ ಭ್ರಷ್ಟ ಮಾನ ಅಪಮಾನ ಎಂಥವುಗಳೆಲ್ಲ ಆಗಿಬಿಟ್ಟು ಅವನು ಎಷ್ಟು ಒದ್ದಾಡ್ತಾನೆ. ಕೇವಲ ಈ ಹಸಿವು, ಆ ಮಮತೆ, ಈ ಕಾರಣದಿಂದಾಗಿ. ಅದಕ್ಕೋಸ್ಕರ ಸಂಕಲ್ಪ ಪ್ರಭವಾನ್ ಕಾಮಾಂಸ್ ತ್ಯಕ್ತ್ವ ಅಂತ ಹೇಳ್ತಕ್ಕಂಥ ಮಾತನ್ನ ಯೋಗಿಗಳಿಗೋಸ್ಕರ ಹೇಳಿದ್ದಾನೆ ಅಂತ ನಾವು ಮಾತನ್ನ ತೆಗೆದುಕೊಳ್ಬೇಕಿಲ್ಲಿ. ನೀವೇನಾದರೂ ಯೋಗಿಗಳು ಯೋಗಿಗಳು ಅಂತ ಆಗಬೇಕು ಅಂತ ಹೇಳಿ ಅಪೇಕ್ಷೆ ಇತ್ತು ಅಂತ ಹೇಳಿದರೆ, ಮೊದಲನೇದಾಗಿ ಈ ಸಂಕಲ್ಪದಿಂದ ಉತ್ಪನ್ನವಾಗತಕ್ಕಂಥ ಬಗೆ ಬಗೆಯ ಆಸೆ ಆಕಾಂಕ್ಷೆಗಳ ಒಂದು ತುಡಿತವನ್ನು ಹತೋಟಿಗೆ ತಂದುಕೊಳ್ಳಬೇಕು. ಬುದ್ಧ ಹೇಳಿದಂತಹ ಮಾತನ್ನೆಲ್ಲಿ ನೆನಪು ಮಾಡಿಕೊಳ್ಬೇಕು, ಆಶಾಹಿ ಪರಮಂ ದುಃಖಂ. ನಿರಾಶಾ ಅಂತಂದರೆ ಹತಾಶೆ ಅಂತ ಅರ್ಥ ಅಲ್ಲ, ಡಿಸಪಾಯಿಂಟ್ಮೆಂಟ್ ಅಂತ ಅರ್ಥ ಅಲ್ಲ. ನಿರಾಶೆ ಆಗೋದು ಅಂತಂದರೆ ಆಸೆ ಇಟ್ಕೊಳ್ಳದೇ ಇರುವಂಥದ್ದಷ್ಟೇ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ಹೇಗೋ ಆದ್ರೆ ಹಾಗೆ ಸರಿ ಅಂತ ಮಾಡುವ ಪ್ರಯತ್ನ ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇದೆ, ನೀನು ಮಾಡಬೇಕು. ನೈ ಕಶ್ಚಿತ್ ಕ್ಷಣಮಿ ಜಾತುತಿಷ್ಠ ತ್ಯಕರ್ಮ ಕೃತ್ ಕಾರ್ಯತೆ ಹಿವಶಕ್ರಮ ಸರ್ವ ಪ್ರಕೃತಿಜೈರ್ಗುಣೈ. ಕರ್ಮ ಮಾಡಲೇಬೇಕು, ಆದರೆ ಫಲಕ್ಕೆ ಕಂಟುಕೊಂಡು ಒದ್ದಾಡಬಾರದು ಅಂತ. ಸಂಕಲ್ಪಗಳಿಂದ ಕಾಮನೆಗಳ ಉತ್ಪತ್ತಿ, ಕಾಮನೆಗಳ ದಶೆಯಿಂದ ಇತರ ಕಾರ್ಭಾರಗಳು ನಡೆಯುತ್ತವೆ. ಆದ್ದರಿಂದ ಯೋಗಕ್ಕೆ ಅವನಿಗೆ ಸಮಯವಿಲ್ಲದಂತೆ ಆಗ್ತದೆ. ಯೋಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಇದನ್ನ ಮನಸ್ಸು ಬಹು ಅಗ್ರಗಳನ್ನಾಗಿ ಮಾಡಿಬಿಡ್ತದೆ, ಹಲವಾರು ಕಡೆಗೆ ಮನಸ್ಸನ್ನು ತೆಗೆದುಕೊಂಡು ಹೋಗಿಬಿಡ್ತದೆ. ಆಮೇಲೆ ತ್ಯಕ್ತ್ವಾ ಸರ್ವಾನ್ ಅಶೇಷತಃ. ಸರ್ವಾನ್ ಅಂತ ಹೇಳಿದ್ರೆ ಒಳ್ಳೆಯ ಆಸೆ ಕೆಟ್ಟ ಆಸೆ, ಶುಭ ಶುಭ ಪರಿತ್ಯಾಗಿ ಅಂತನ್ನುವ ಮಾತು ಭಗವದ್ಗೀತೆಯಲ್ಲೇ ಬರುತ್ತದೆ, ಅದನ್ನು ನೆನಪು ಮಾಡಿಕೊಂಡ್ರಾಯ್ತು. ಶುಭ ಅಂತ ಹೇಳ್ತಕ್ಕಂಥದ್ದು ಚಿನ್ನದ ಸರಪಣಿ, ಅಶುಭ ಅಂತ ಹೇಳ್ತಕ್ಕಂಥದ್ದು ಕಬ್ಬಿಣದ ಸರಪಣಿ, ಒಳ್ಳೆಯ ಆಸೆ ಅಂತ ಹೇಳ್ತಕ್ಕಂಥದ್ದು ಸುವರ್ಣದ ಸಂಕೋಲೆ, ಕೆಟ್ಟ ಆಸೆಗಳು ಅಂತ ಹೇಳ್ತಕ್ಕಂಥವುಗಳು ಕಬ್ಬಿಣದ ಸಂಕೋಲೆ. ಶ್ರೀರಾಮಕೃಷ್ಣ ಕೊಟ್ಟಂತ ಉದಾಹರಣೆ ಇದು. ಕಬ್ಬಿಣದ ಸಂಕೋಲೆ ಅಂತ ಹೇಳ್ತಕ್ಕಂಥದ್ದನ್ನ ಅದೇನೋ ನಮ್ಮ ಕಾಲಿಗೆ ಬೀಯಿತು ಅಂತ ಹೇಳಿದ್ರೆ ನಾವು ಬೇಡ ಅಂದಾಗ ಒಂದ್ಸತಿ ಒದ್ದು ಬಿಡ್ತು ಅಂತ ಕಾಲು ತುಂಡಾದೀತೆ ಹೊರತು ಆ ಕಬ್ಬಿಣದ ಸಂಕೋಲೆ ಏನೂ ಆಗೋದಿಲ್ಲ. ಈ ಚಿನ್ನದ ಸಂಕೋಲೆ ಅಂತ ಹೇಳ್ತಕ್ಕಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ, ಚಿನ್ನದ ಚೈನ್ ಏನಾದರೂ ಕಟ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮಗೇನಾದರೂ ಬೇಡ ಆಯಿತು ಅಂತ ಇಟ್ಕೊಳ್ಳಿ, ಬೇಡ ಅಂತ ಮನಸ್ಸಾಯಿತು. ಒಂದ್ಸರ್ತಿ ಕಿತ್ತು ಒಗೆರಿ ಆ ಚೈನು ತುಂಡಾಗೋಗ್ಬಿಡ್ತದೆ, ನೀವು ಇತ್ತ ಕಡೆ ಬಂದ್ಬಿಡ್ಬೋದು, ಅಂದರೆ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಬಹುದು ಅಂತ ಅರ್ಥ. ಈ ಒಳ್ಳೆಯದು ಒಳ್ಳೆಯದು ಅಂತೇನಿದೆಯೋ ಅದಕ್ಕೆ ಒಳ್ಳೆಯ ಮುಳ್ಳಿನ ಒಂದು ಉದಾಹರಣೆ ಕೊಡ್ತಾರೆ ಶ್ರೀರಾಮಕೃಷ್ಣರು. ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಚುಚ್ಚಿದ ಮುಳ್ಳು, ಒಳ್ಳೆಯದು ಅಂತ ಹೇಳಿದ್ರೆ ಹೊರಗಡೆ ಇರತಕ್ಕಂಥ ಮುಳ್ಳು. ಮುಳ್ಳೊಂದು ಕಾಲಿಗೆ ಚುಚ್ಚಿಕೊಂಡಿದೆ ಅಂದ್ರೆ ಅದನ್ನು ಹೇಗೆ ತೆಗಿತೀರಿ ನೀವು? ಕೈ ಬೆರಳಾಗಿ ಹೀಗೆ ತೆಗೆದು ಬಿಡ್ತೀರಾ? ಅಥವಾ ಇಕ್ಕಳು ಹಾಕಿ ತೆಗೆಯೋಕ್ಕಾಗುತ್ತದೋ? ಇನ್ನೊಂದು ಮುಳ್ಳು ಬೇಕು, ಅಷ್ಟೇ ಚೂಪಾಗಿರ್ತಕ್ಕಂಥದ್ದು. ಅದನ್ನು ಆ ಕಡೆ ಈ ಕಡೆ ಬಿಡಿಸಿ ಮೆಲ್ಲನೆ ಹೀಗೆ ಹಿಂಡಿ ಅದನ್ನು ಹೊರಗಡೆ ತೆಗಿಬೇಕಾಗ್ತದೆ. ಈ ಮುಳ್ಳಿನಿಂದ ಮುಳ್ಳಿನ ಸಹಾಯದಿಂದಲೇ ಆ ಚುಚ್ಚಿದ ಮುಳ್ಳನ್ನು ತೆಗೆಯಬಹುದು ನೋಡಿ. ಆದ್ರಿಂದ ಈ ಮುಳ್ಳು ಸಹಾಯ ಮಾಡಿದಂಥ ಮುಳ್ಳು ಎಷ್ಟು ಒಳ್ಳೇದಲ್ವಾ, ಅದನ್ನ ಇಟ್ಕೊಳ್ಳೋಣ ಅಂತಂದ್ರೆ ಒಂದು ದಿವಸ ಅದೇ ಚುಚ್ಚು ಬಿಡ್ತದೆ ನಿಮ್ಮನ್ನು. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಏನಂತ, ಆ ಮುಳ್ಳನ್ನು ತೆಗೆದ ಮೇಲೆ, ಚುಚ್ಚಿದ ಮುಳ್ಳನ್ನು ತೆಗೆದ ಮೇಲೆ ಆ ತೆಗೆದಕ್ಕೆ ಸಹಾಯ ಮಾಡಿದಂಥ ಆ ಮುಳ್ಳಿದೆಯಲ್ಲ ಥ್ಯಾಂಕ್ಸ್ ಅಂತ ಬಿಟ್ಬಿಡ್ಬೇಕಂತಿದ್ದೀನಿ, ಎಷ್ಟು ಬಿಡ್ಬೇಕಂತೆ. ಹಾಗೆ ಶುಭಾಶುಭ ಪರಿತ್ಯಾಗಿ, ಆಮೇಲೆ ಸರ್ವಾನ್ ಅಶೇಷತಃ ತ್ಯಾಗ ಮಾಡಬೇಕು ಅಂತ. ಅಶೇಷತಃ ಈ ಆಸೆ ಅಂತ ಹೇಳ್ತಕ್ಕಂಥ ಅದನ್ನು ಕಿಂಚಿತ್ತೂ ಇಟ್ಕೊಳ್ಬಾರದು ಅಂತ. ಅಶೇಷತಃ ಅಂದರೆ ಶೇಷವೂ ಇಲ್ಲದಂತೆ ನೋಡಿ, ಒಂದು ಶಬ್ದ ಇದೆ, ರೋಗಶೇಷ, ಶತ್ರುಶೇಷ, ಅಗ್ನಿಶೇಷ, ಇವುಗಳನ್ನು ಉಳಿಯಕ್ಕೆ ಬಿಡಬಾರ್ದಂತೆ. ರೋಗಶೇಷ ಅಂತ ಹೇಳಿದ್ರೆ ಕಾಯಿಲೆ ಬಂತು, ನರ್ಸಿಂಗ್ ಹೋಮಿಗೆ ಸೇರಿಸ್ತಾರೆ, ಅರ್ಧ ವಾಸಿ ಆಯಿತು, ಯಾಕೆ ಮುಕ್ಕಾಲೇ ವಾಸಿ ಆಯಿತು, ಈ ರೋಗಿಗೆ ಶಕ್ತಿ ಬಂದುಬಿಡ್ತದೆ, ಈಗ ಅವನು ನಿರೋಗಿ ಆದಾಗ ಕಾಣಿಸ್ತದೆ ಅವನಿಗೆ, ಅವನೇನು ಮಾಡ್ತಾನೆ, ಬಂದುಬಿಡ್ತಾನೆ, ಡಾಕ್ಟ್ರೆ ಬಿಡಿ ನಮ್ಮನ್ನು, ಮನೆಗೆ ಹೋಗದೆ ಮನೆ ಅಡುಗೆ ಊಟ ಮಾಡಿದೆ ಭಾಳ ದಿವಸ ಆಯ್ತು, ಬಿಟ್ಬಿಡಿ. ಇಲ್ರಿ ನಿಮ್ದು ಇನ್ನೂ ಪೂರ್ತಿ ವಾಸಿ ಆಗಲಿಲ್ಲ, ಒಳಗಡೆ ಇನ್ನೂ ಅಂಶಗಳೆಲ್ಲ ಹಾಗೆ ಇವೆ, ಶೇಷಾಂಶ ಹಾಗೆ ಇದೆ. ಇಲ್ಲ ಕಣ್ರಿ ಡಾಕ್ಟರ್, ನನಗಿಂತ ನೀವು ಎಂತದ್ರಿ, ನಮಗೆ ಗೊತ್ತಾಗೋದಿಲ್ವಾ, ನಮ್ಮ ಒಳಗಡೆ ಕೊಟ್ಟು ನಮ್ಗೆ ಗೊತ್ತಾಗೋದಿಲ್ಲ, ನಿಮ್ಮ ಹೊರಗಡೆ ಏನು ಗೊತ್ತಾಗ್ತದೆ. ಡಾಕ್ಟ್ರ್ ಬಿಟ್ರು. ಎರಡೇ ದಿನ ಡಾಕ್ಟ್ರೇ ಜಾಸ್ತಿ ಆಯಿತು ಅಂತ ವಾಪಸ್ ಬಂದು ಸೇರ್ಕೊಳ್ತಾರೆ. ರಿಲ್ಯಾಪ್ಸ್, ರಿಲ್ಯಾಪ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಶಬ್ದ. ಕಾಯಿಲೆ ಪುನಃ ಮರುಕಳಿಸಿತು. ಯಾಕೆ ಮರುಕಳಿಸಿತು? ಶೇಷ ಉಳಿದಿತ್ತಲ್ಲಿ. ಹಾಗೇನೇನೆ ಶತ್ರುಶೇಷ, ಏನೋ ಸೋತು ಓಡ್ ಹೋದ ಅಂತ ನೀವು ಬಿಟ್ಟರೆ ಮತ್ತೆ ಬಲಶಾಲಿಯಾಗಿ ವಾಪಸ್ ಬಂದು ಆಕ್ರಮಣ ನಡೆಸ್ತಾನೆ. ಅಗ್ನಿಶೇಷ, ಮನೆಗೆ ಬೆಂಕಿ ಬಿತ್ತು, ನೀರು ಹಾಕಿ ಅದನ್ನು ಆರಿಸಿದ್ದಾಯಿತು, ಎಲ್ಲೋ ಸ್ವಲ್ಪ ಉಳಿದಿತ್ತು ಒಳಗಡೆ, ಅದನ್ನು ಗಮನಿಸಲೇ ಇಲ್ಲ ಅಂತ ಬಿಟ್ಟರೆ ಅದೇ ಮತ್ತೆ ಮನೆಯನ್ನು ಸುಟ್ಟುಬಿಡ್ತದೆ. ಅದೇ ರೀತಿಯಲ್ಲಿ ಈ ಆಶಾ ಶೇಷ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇರೋದಕ್ಕೆ ಬಿಡ್ತು ಅಂತ ಹೇಳಿದರೆ, ಈ ತಿಳ್ಕೊಳ್ಳೋದಕ್ಕೋಸ್ಕರ ಒಂದಲ್ಲ ಒಂದು ದಿವಸ ನೀವೇನಾದರೂ ಯೋಗ ಅಭ್ಯಾಸಕ್ಕೆ ನಿರತರಾಯಿತು ಅಂತ ಹೇಳಿದ್ರೆ ಒಳಗಡೆ ಇರತಕ್ಕಂಥ ಈ ಆಶಾ ಶೇಷವನ್ನು ಹೋಗಲಾಡಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಬುದ್ಧಿ ಈಗಲೇ ಬರುತ್ತಲ್ಲ, ಅದಕ್ಕೋಸ್ಕರ ಪೂರ್ವ ತಯಾರಿ ಇದೆ ಅಷ್ಟೇ. ಈಗ ತಿಳ್ಕೊಳ್ಳೋದು, ಯಾರೋ ಒಬ್ಬರು ಹೇಳಿದರು ಸ್ವಾಮೀಜಿ ಇದನ್ನೆಲ್ಲ ಹೇಳಿದರೆ ನಮಗೆ ಏನು ಪ್ರಯೋಜನ, ನಮಗೆ ಅದನ್ನು ಮಾಡೋಕ್ಕಾಗೋದಿಲ್ಲ ಏನಿಲ್ಲ ಅಂತ. ನಿಮಗೆ ಮಾಡೋದಕ್ಕಾಗದಿದ್ರೂ ಚಿಂತೆ ಇಲ್ಲ, ಕೇಳೋದಕ್ಕಾಗುತ್ತೋ ಇಲ್ಲೋ ಹೇಳಿ. ಈ ಯೋಗದ ಮರ್ಮ ಏನು? ನಮ್ಮ ಭಾರತ ಅಂತ ಹೇಳ್ತಕ್ಕಂಥದ್ದು ಯೋಗಿಗಳ ವಂಶ, ಋಷಿಗಳ ವಂಶ ಇರತಕ್ಕಂಥವು ರಾಷ್ಟ್ರ ಇದು. ಈಗ ಆ ಋಷಿಮುನಿಗಳೆಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇತ್ಯಾದಿ ಮಹತ್ ಗ್ರಂಥಗಳನ್ನು ನಿರ್ಮಾಣ ಮಾಡಿದಂತಹ ಕಾಲ ಒಂದಿತ್ತು. ಈಗ ಅಂತಹ ಗ್ರಂಥಗಳನ್ನು ನಿರ್ಮಾಣ ಮಾಡಿದಂತಹ ಬ್ರೈನ್, ಅಂಥ ಮಿದುಳು ಶಕ್ತಿ, ಅಂಥ ಮೇಧಾಶಕ್ತಿ ಇರತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ? ಸ್ವಯಂ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ದಾರೆ ಅಂತ ನೀವು ಕೇಳಬಹುದು. ಹೌದಾನೆ, ಅವರು ದೊಡ್ಡ ಋಷಿಗಳು ತಾನೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಕ್ಕಂಥ ಪುಸ್ತಕ ಇಂಗ್ಲಿಷ್ನಲ್ಲಿ, ಕೃತಿ ಸ್ವಾಮಿ ವಿವೇಕಾನಂದ ಕೃತಿ ಶ್ರೇಣಿ ಅಂತ ಹೇಳ್ತಕ್ಕಂಥ 9-10 ಸಂಪುಟಗಳು ಕನ್ನಡದಲ್ಲಿ ಇವೆ. ಎದೆಗೆಚ್ಚು ಇದ್ರೆ ಓದಿ ನೋಡಿ. ಇದೇ ಆಧುನಿಕ ಕಾಲದ ವೇದ. ಅಷ್ಟಲ್ಲದೆ ರಾಮಕೃಷ್ಣ ವಸನ ವೇದ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ, ಗಾಸ್ಪೆಲ್ ಆಫ್ ಶ್ರೀ ರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಪುಸ್ತಕ ಇಂಗ್ಲಿಷ್ನಲ್ಲಿದೆ. ಎಂಥೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ, ಅವರೆಲ್ಲರೂ ಕೂಡ ಈ ರಾಮಕೃಷ್ಣ ವಚನ ವೇದ ಗಾಸ್ಪೆಲ್ ಆಫ್ ಶ್ರೀ ರಾಮಕೃಷ್ಣ ಅದನ್ನು ಓದಿ ತಮ್ಮ ಉಪನ್ಯಾಸ ಮಾಡಬೇಕು, ಆ ಮೂಲ ಆಗುವ ಅಧ್ಯಯನ ಮಾಡಬೇಕು, ಅದಕ್ಕೆ ಬೇಕಾದಂಥ ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು. ಅಂತೂ ನಮ್ಮ ಒಳಗಡೆ ಇರತಕ್ಕಂತಹ ಆಶಾ ಶೇಷವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತ ಇರತಕ್ಕಂಥ ಈ ವೇದಾಂತ ವೇದಾಂತ ಅಂತ ನೀವು ಕೇಳಿದ್ದೀರಿ. ವೇದಾಂತದಕ್ಕೆ ಅನುಸಾರವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡತಕ್ಕಂಥ ಒಂದು ಕ್ರಮ ಇದೆ, ಕಾರ್ಯಪ್ರಣಾಳಿ ಇದೆ. ರಾಜಯೋಗದಲ್ಲಿ ಸಾಧನಾ ಕ್ರಮ ಹೇಗೆ? ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಹೇಳ್ತಕ್ಕಂಥ ಯಮ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಹೇಳ್ತಕ್ಕಂಥ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಆಮೇಲೆ ಸಮಾಧಿಯ ಮಾತು. ಹೀಗೆ 8 ಮೆಟ್ಟಲುಗಳಿಂದ ಕೂಡಿದಂಥ ಸಾಧನೆಯನ್ನು ಸಾಧನಾ ಕ್ರಮವನ್ನು ಹೇಳಲಾಗಿದೆ. ಇದು ರಾಜಯೋಗಕ್ಕೆ ಅನುಸಾರವಾಗಿ ಅಥವಾ ಕುಂಡಲಿನಿ ಯೋಗಕ್ಕೆ ಅನುಸಾರವಾಗಿ. ಇಲ್ಲಿ ವೇದಾಂತದ ದೃಷ್ಟಿಯಿಂದ ಕೂಡ ಸಾಧನಾ ಮಾರ್ಗವನ್ನು ನಿರೂಪಿಸಲಾಗಿದೆ. 4 ಮುಖ್ಯ ಅಂಶಗಳನ್ನು ಪರಿಪಾಲಿಸಿದರಾಯಿತು. ನೋಡಿ, ವಿವರವಾಗಿ ಹೇಳ್ತಾ ಇದ್ದೇನೆ. ಅಶೇಷತಃ ಅಂತನೋ ಮಾತನ್ನು ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದೆಲ್ಲ ಹೇಳಿದರೆ ಮಾತ್ರ ಎಷ್ಟೊಂದು ಅದ್ಭುತ ಇದೆ. ಈಗ ಈ ಯೋಗ ವೈಭವ ಅಂತ ಹೇಳ್ತಕ್ಕಂಥದ್ದು ಎಷ್ಟೊಂದು ಅದ್ಭುತ ಅಂತ ನಿಮಗೆ ಗೊತ್ತಾಗುತ್ತದೆ. ಮಾತಿನ ಮಧ್ಯೆ ಒಂದು ಮಾತನ್ನು ಸೇರಿಸೋದಕ್ಕೆ ಇಷ್ಟಪಡಲ. ಇವತ್ತು ಸನ್ಯಾಸಿಗಳನ್ನ, ಎಷ್ಟೋ ಜನರನ್ನ, ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತಹ ಸನ್ಯಾಸಿಗಳನ್ನ ಮುಖ್ಯ ಏನು ಕಾರ್ಯಕ್ರಮ ಮಾಡ್ತಿದ್ದೀರಿ, ಏನೇನು ಸೇವೆಗಳನ್ನು ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಶಾಲೆ ನಡೆಸ್ತಾ ಇದ್ದೀರೋ, ಆಸ್ಪತ್ರೆ ನಡೆಸ್ತಾ ಇದ್ದೀರೋ, ಬಡವರಿಗೆ ಅನ್ನ ಹಂಚುತ್ತಾ ಇದ್ದೀರೋ ಇತ್ಯಾದಿ ಕೇಳ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಹೇಳ್ತಾ ಇರ್ತೇನೆ, ನೀವು ಸ್ವಾಮಿಗಳನ್ನ ಸನ್ಯಾಸಿಗಳನ್ನ ಶಾಲೆ ನಡೆಸಿ ಅಂತ ಹೇಳ್ತಾ ಇದ್ದಾರಲ್ಲ, ಇದ್ದೀರಲ್ಲ, ಈ ಯೋಗ ಇದಲ್ಲ, ಈ ಅದನ್ನು ಅಭ್ಯಾಸ ಮಾಡೋದು ಯಾರು? ನೀವು ಮಾಡ್ತೀರಾ? ನೀವೆಲ್ಲ ಯೋಗಾಭ್ಯಾಸ ಮಾಡುವಾಗ ನಾವು ಶಾಲೆ ನಡೆಸ್ತೀವಿ, ಆಸ್ಪತ್ರೆ ನಡೆಸ್ತೀವಿ, ಈಗಲೂ ಕೂಡ ನಡೆಸ್ತಾ ಇದ್ದೇವೆ. ಅದೆಲ್ಲ ಕೇವಲ ಸಂಕೇತಾರ್ಥ ಮಾತ್ರ, ಸಂಕೇತ ಸಂಕೇತ. ಅದೊಂದು ಮಾಡೆಲ್, ಅದೊಂದು ಮಾರ್ಗದರ್ಶನ, ಮಿಕ್ಕವರಿಗೆ ಮಾರ್ಗದರ್ಶನ ಕೊಡುವುದಕ್ಕಾಗಿ ಮಾತ್ರವೇ ಹೊರತು ನಮ್ಮ ಇಡೀ ದೇಶದ ವಿದ್ಯಾ ಸಂಸ್ಕೃತಿಯನ್ನು ಅಥವಾ ವಿದ್ಯಾಭ್ಯಾಸವನ್ನು ನಾವು ಸುಧಾರಿಸಬೇಕು ಅಂತನ್ನುವ ಈ ದೃಷ್ಟಿಯಿಂದ ನಾವು ಹೋಗ್ತಾ ಇಲ್ಲ. ಅದನ್ನು ಕಂಡು ಅರೆ, ಸನ್ಯಾಸಿಗಳೇ ಇಂತಿಂಥ ಶಾಲೆಗಳದೆಲ್ಲ ನಡೆಸ್ತಾ ಇದ್ದಾರಲ್ಲ, ನಾವೇನು ಕಡಿಮೆಯೇ? ನಾವು ಸಾಕಷ್ಟು ವಿದ್ಯಾವಂತರಲ್ಲವೇ? ನಾವು ಸಾಕಷ್ಟು ಜವಾಬ್ದಾರಿವಂತರಲ್ಲವೇ? ಆದ್ದರಿಂದ ನಾವೇ ಇಂಥದ್ದೆಲ್ಲ ಮಾಡೋಣ. ಸನ್ಯಾಸಿಗಳೆಲ್ಲ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಯೋಗಾಭ್ಯಾಸ, ಯೋಗಶಾಸ್ತ್ರಗಳ ಅಧ್ಯಯನ. ಯೋಗಶಾಸ್ತ್ರಗಳ ಅಧ್ಯಯನ ಅಂತಂದರೆ ಏನದು? ಕೇವಲ ಭಗವದ್ಗೀತೆಯ ಅಧ್ಯಯನ ಅಂತಂದರೆ ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ವಿವರವಾಗಿ ತೆಗೆದುಕೊಂಡು ನೋಡ್ತು ಅಂತ ಹೇಳಿದ್ರೆ ಎಷ್ಟು ಅದ್ಭುತ. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ಎಷ್ಟೊಂದು ವಿವರಗಳಿವೆ. ಇದು ಸಾಮಾನ್ಯ ವಿವರ, ಸಾಮಾನ್ಯ ವಿವರ ನಾನು ಕೊಟ್ಟಿರೋದು. ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಹೇಳ್ತಕ್ಕಂಥದ್ದಲ್ಲದೆ ಇನ್ನೂ ಎಷ್ಟೋ ಅಂಶಗಳೆಲ್ಲ ಇವೆ, ಅವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಬಹಳ ಭಯಂಕರವಾದದ್ದು, ಬಹಳ ಭಯಂಕರವಾದದ್ದು. ಇದನ್ನು ನಾವು ಯೋಗ ಮಗ್ನವಾಗಿಸಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ. ಅಂತ ಯೋಗ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ಏನಾಗ್ತದೆ? ಒಬ್ಬ ಯೋಗಿ, ಸರಿಯಾದ ಯೋಗಿ ಒಂದು ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಸುತ್ತಮುತ್ತ ಆಧ್ಯಾತ್ಮಿಕ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಪ್ರತಿಫಲಿಸ್ತಾ ಇರ್ತದೆ. ಶ್ರೀರಾಮಕೃಷ್ಣ 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 ಅಂತ ಹೇಳ್ತಕ್ಕಂಥ ಒಂದು ದಿವ್ಯವಾದಂತಹ ಜ್ಯೋತಿಯಲ್ಲಿ ಬೆಳಗಿದ್ರಿಂದಲೇನೇ ಇವತ್ತು ಜಗದಾದ್ಯಂತ ಆ ಬೆಳಕಿನಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ನೋಡಿಕೊಳ್ತಾ ಇದೆ. ನೋಡಿ, ಸ್ವಾಮಿ ವಿವೇಕಾನಂದರು ಹಾಗೇನೆ, ಅವರ 16 ಜನ ಸನ್ಯಾಸಿ ಶಿಷ್ಯರು ಹಾಗೇನೆ, ಇತರ ಗೃಹಸ್ಥ ಭಕ್ತರು ಕೂಡ ಸಾಧನಾಪರರಾಗಿ ಇವತ್ತು ಚಿರಸ್ಮರಣೀಯರಾಗಿದ್ದಾರೆ, ಪ್ರಾತಸ್ಮರಣೀಯರಾಗಿದ್ದಾರೆ. ಅವರ ಜೀವನಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಏನು ಅದ್ಭುತ ನಡೆದೋಯ್ತು ಅಂತ ಹೇಳ್ತಕ್ಕಂಥ ಒಂದು ಪರಿಜ್ಞಾನವಾದರೂ ನಮಗೆ ಉಂಟಾಗ್ತದೆ. ಹೀಗೆ ಈ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿದಾಗ ಯೋಗದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತು ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ವಿಷಯ ತಿಳಿಸಿದೆ. ಅಶೇಷತಃ ಅಂತನೋ ಮಾತಿಗೆ ಬರ್ತಾ ಇದ್ದೇನೆ. ಮತ್ತೆ ವೇದಾಂತದ ದೃಷ್ಟಿಯಿಂದ ಸಾಧನಾ ಕ್ರಮ ಹೇಗೆ ಅಂತ ಹೇಳಿದರೆ, ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ತಿಳಿಯತಕ್ಕಂಥ ಒಂದು ಬುದ್ಧಿ ಸೂಕ್ಷ್ಮತೆ ಅದು ಬೇಕು. ಅನಿತ್ಯವಾದದ್ದನ್ನು ಹಿಡಿದುಕೊಳ್ತಕ್ಕಂತಹ ಪ್ರಯತ್ನವನ್ನು ಯಾವ ಯೋಗಿಯೂ ಮಾಡುವುದಿಲ್ಲ. ಅವನ ನಿತ್ಯದ ಕಡೆಗೆ ಅವನ ಗಮನ, ಯಾಕೆ ಅಂತಂದರೆ ಅವನ ಸೂಕ್ಷ್ಮ ಬುದ್ಧಿ ವಿವೇಕಪೂರ್ಣವಾದಂತಹ ಬುದ್ಧಿ ಯಾವಾಗಲೂ ನಿತ್ಯದ ಕಡೆಗೆ ಇರುತ್ತದೆ ಹೊರತು ಅನಿತ್ಯದ ಕಡೆಗೆ ಇರೋದಿಲ್ಲ. ಹಾಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಹೇಳ್ತಕ್ಕಂಥದ್ದು ಒಂದು ಮಾತಾದರೆ, ಇನ್ನೊಂದು ಮಾತಿದೆ ಐಹಿಕ ಆಮುಷ್ಮಿಕ ಫಲ ಭೋಗ ವಿರಾಗ ಇಹಾಮೂತ್ರ ಫಲ ಭೋಗ ವಿರಾಗ. ಇಲ್ಲಿ ಮತ್ತು ಸ್ವರ್ಗಲೋಕದಲ್ಲಿ ಸಿಗಬಹುದಾದಂತಹ ಎಲ್ಲ ಕರ್ಮ ಫಲ ಅದರಿಂದ ಉಂಟಾಗತಕ್ಕಂತಹ ಸುಖ, ಆ ಸುಖವನ್ನು ಅನುಭವಿಸುವಂತಹ ವಿಷಯದಲ್ಲಿ ವೈರಾಗ್ಯ. ಈ ಮಾತನ್ನು ನಾನು ತಿಳಿಸೋದಕ್ಕೋಸ್ಕರ ಇಷ್ಟೆಲ್ಲ ವಿಚಾರ ಹೇಳಿದೆ. ಇಲ್ಲಿ ನೋಡಿ, ಐಹಿಕ ಆಮುಷ್ಮಿಕ ಇಹಲೋಕದ ಪರಲೋಕದ ಸುಖದ ಕಲ್ಪನೆಯೇ ಇರಬಾರದು. ಸುಖ ಪಡ್ತೇನೆ ಅಂತ ಹೇಳುತ್ತೆ ಅಲ್ಲಾದರೂ ಇಲ್ಲಿ ಬೇಡ, ಸ್ವರ್ಗದಲ್ಲಿ ಆದರೂ ಹೋಗಿ ಸುಖ ಪಡ್ತೇನೆ ಅಂತ ಹೇಳ್ತಕ್ಕಂಥ ಅಂಶವನ್ನು ಇಲ್ಲಿಯೇ ಅವನು ತ್ಯಾಜ್ಯ ಮಾಡಿಬಿಡಬೇಕು, ತ್ಯಾಜ್ಯ ಮಾಡಿಬಿಡಬೇಕು. ಲೌಕಿಕ ಸುಖ ಮಾತ್ರ ಅಲ್ಲ, ಸ್ವರ್ಗಲೋಕದ ಸುಖ ಕೂಡ ನನಗೆ ಬೇಡ ಅಂತ ಹೇಳ್ತಕ್ಕಂಥ ಸಂಕಲ್ಪವನ್ನು ಇಲ್ಲಿ ಮಾಡಬೇಕು. ಆಗ ಆ ಮನಸ್ಸು ಎಷ್ಟು ಚೈತನ್ಯಪೂರ್ಣವಾಗುತ್ತದೆ, ಪರಮಾತ್ಮ ಎಷ್ಟು ಸಂತುಷ್ಟನಾಗ್ತಾನೆ, ನಾನೇ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತನ್ನುವ ಭಾವನೆ ಬರ್ತದೆ ದೇವರಿಗೆ. ಭಕ್ತಿಯೋಗಿಗಳಾದರೆ ದೇವರು, ಜ್ಞಾನ ಯೋಗಿಗಳಾಯಿತು ಅಂತಂದರೆ ಪರಬ್ರಹ್ಮ. ಆ ಪರಬ್ರಹ್ಮಕ್ಕೆ ಆ ಒಂದು ಸಂತೋಷ ಉಂಟಾಗ್ತದೆ ತಕ್ಷಣ. ಯಮೇ ವೈಶ ವೃಣುತೆ ತೇನ ಲಭ್ಯ, ಆ ಪರಬ್ರಹ್ಮ ಯಾವುದನ್ನು ಯಾರನ್ನ ಯಾವ ಸಾಧಕನನ್ನ ಆರಿಸಿಕೊಡ್ತಾನೋ ಅವನಿಗೆ ತನ್ನ ಸ್ವರೂಪವನ್ನು ತಿಳಿಸಿಕೊಡ್ತಾನೆ ಅಂತ. ಹಾಗೆ ಸರ್ವಾನ್ ಕಾಮಾನ್ ಅಶೇಷತಃ ತ್ಯಾಜ್ಯ ತ್ಯಕ್ತ್ವ ಅಂತನೋ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ಬಳಿಕ ಮನಸೈವೇಂದ್ರಿಯ ಗ್ರಾಮಂ ಸಮಂತತಃ ವಿನಿಯಮ್ಯ, ಇದು ಇನ್ನೊಂದು ಸೂಕ್ಷ್ಮ. ಸ್ವಾಮೀಜಿ, ಈ ಇಂದ್ರಿಯಗಳನ್ನು ಹೇಗೆ ಹತೋಟಿಗೆ ತೆಗೆದುಕೊಳ್ಳೋದು? ತಣ್ಣೀರು ಸ್ನಾನ ಮಾಡಲೋ, ಉಪವಾಸ ಮಾಡಲೋ, ಉಪ್ಪು ಹುಳಿ ಖಾರ ತಿನ್ನಬಾರದು ಅಂತ ಹೇಳ್ತಾ ಇದ್ದಾರೆ, ಹಾಗೆ ಮಾಡಲೋ? ಏನು ಮಾಡಿದರೂ ಕೂಡ ಈ ಮನಸ್ಸಿನೊಳಗಿರತಕ್ಕಂಥ ಕಾಮ ಹತೋಟಿಗೆ ಬರುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಭಾವಿಸಬೇಕು, ನನಗೆ ಈ ಕ್ಷುಲ್ಲಕವಾದಂತಹ ಕಾಮನೆಗಳು ಬೇಡ 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 ಅಂತ. ಹಾಗೆ ಮನಸ್ಸಿನ ಮೂಲಕ ಮಾತ್ರವೇ ನಾವು ಎಲ್ಲ ಕಾಮನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಎಲ್ಲ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅಂತನ್ನುವ ಸೂಕ್ಷ್ಮವನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಆಮೇಲೆ ಧೃತಿ ಗೃಹೀತಯ ಬುದ್ಧ ಶನೈ ಶನೈ ಉಪರಮೇತ್. ಉಪರಮೇತ್ ಅಂತಂದರೆ ಎಲ್ಲೋ ಹೊರಗಡೆ ಹೋದಂತಹ ಮನಸ್ಸನ್ನು ಆತ್ಮದಲ್ಲಿಗೆ ಮತ್ತೆ ಮತ್ತೆ ತರಬೇಕು, ಶನೈ ಶನೈ ತರಬೇಕು, ಸ್ವಲ್ಪ ಸ್ವಲ್ಪವಾಗಿ ತರಬೇಕು. ಒಂದೇ ಸಲಕ್ಕೆ ಎಳೆಯೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದರೆ ಧೃತಿ ಗೃಹೀತಯ ಬುದ್ಧಿಯ, ಧೃತಿ ಅಂದರೆ ಧೈರ್ಯ. ಇಲ್ಲಿ ಯೋಗಿ ಅಂತ ತಪ್ಪ, ಧೈರ್ಯ ಸೈನಿಕನಿಗಾದರೆ ಧೈರ್ಯ ಬೇಕು, ಪೊಲೀಸರಿಗಾದರೆ ಧೈರ್ಯ ಬೇಕು, ಇದರಿಗಾದರೆ ಧೈರ್ಯ ಬೇಕು. ಈ ಸನ್ಯಾಸಿಗೆ ಆಗಲಿ ಈ ಸಾಧಕನಿಗೆ ಆಗಲಿ ಧೈರ್ಯ ಏನು ಬಂತು ಅಂತಂದರೆ, ಕಣ್ಣೆದುರಿಗೆ ಮನಸ್ಸನ್ನು ಪ್ರಲೋಭನೆಗೊಳಿಸುವಂತಹ ಯಾವುದೇ ದೃಶ್ಯ ಸುಳಿದರೂ ಕೂಡ ಅದರ ಕಡೆಗೆ ಗಮನ ಹೋಗಬಾರದು. ಮನಸ್ಸು ಅತ್ತ ಕಡೆಗೆ ವಿಚಲಿತವಾಗದೇ ಇರುವಂಥದ್ದಕ್ಕೆ ಒಂದು ಧೈರ್ಯ ಬೇಕು. ಪ್ರಲೋಭನೆ ಪ್ರಲೋಭನೆ ಪ್ರಲೋಭನೆ, ಈ ಪ್ರಲೋಭನೆಯಿಂದಾಗಿ ಇಂದ್ರಿಯಗಳೂ ಚಂಚಲವಾಗಿ ಬಿಡುತ್ತವೆ, ಮನಸ್ಸೂ ಚಂಚಲವಾಗಿ ಬಿಡುತ್ತವೆ. ಆ ರೀತಿಯಲ್ಲಿ ಪ್ರಲೋಭನೆಗೆ ಗುರಿಯಾಗದೇ ಇರತಕ್ಕಂತಹ ಬುದ್ಧಿ ಇದೆಯಲ್ಲ, ಸ್ಥಿತಿ ಇದೆಯಲ್ಲ, ಅದೇ ಧೈರ್ಯ. ಅಂತಹ ಒಂದು ಬುದ್ಧಿಯಿಂದ ಶನೈ ಶನ ಅಷ್ಟಂತ ಅಂತಹ ಬುದ್ಧಿ ಇದ್ರೂ ಕೂಡ ಮೆಲ್ಲನೆ ತರಬೇಕು ಇದನ್ನ ಅಂತ. ಮೆಲ್ಲ ಮೆಲ್ಲನೆ ಜನ್ಮ ಜನ್ಮಾಂತರಗಳನ್ನು ನೀವು ನೆನಪಿಸಿಕೊಳ್ಳಬೇಕು. ಎಷ್ಟೆಷ್ಟು ಜನ್ಮಗಳವರೆಗೆ ಎಷ್ಟೆಷ್ಟು ಕಾರ್ಯಗಳನ್ನೆಲ್ಲ ಮಾಡಿ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಹರಿಹಂಚಿ ಹೋಗಿದೆ ಅದೆಲ್ಲ ಈ ಸ್ಮರಣೆಯಲ್ಲಿ ಗೊತ್ತಾಗ್ತದೆ. ಸ್ಮರಣೆ ಅಂದರೆ ನೀವು ನೆನಪು ಮಾಡಿಕೊಳ್ಳಿ, ಹೀಗೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಯಾವುದು ಯೋಚನೆಯೇ ಮಾಡದೇ ಇರತಕ್ಕಂಥ ಯಾವುದೋ ಒಂದು ಅಂಶ ನಿಮ್ಮ ಮನಸ್ಸಿಗೆ ಬಂದುಬಿಡ್ತದೆ. ಎಲ್ಲಿಂದ ಬಂತದು, ಎಲ್ಲಿಂದ ಬಂತದು? ಜನ್ಮಾಂತರದ ಯಾವ ಸಂಸ್ಕಾರವೂ ಕೂಡ ತನ್ನಷ್ಟಕ್ಕೆ ತಾನೇ ನಾಶವಾಗುವುದಿಲ್ಲ. ಯೋಗಾಭ್ಯಾಸದಿಂದ ಮಾತ್ರವೇ ಅವುಗಳೆಲ್ಲ ನಾಶವಾಗಿ ಬಿಡುತ್ತವೆ. ಆದ್ದರಿಂದ ಜನ್ಮ ಜನ್ಮಾಂತರಗಳವರೆಗೆ ಹರಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಹೋಗಲಾಡಿಸಿ ಆ ಮನಸ್ಸು ಹರಿಹಂಚಿ ಹೋಗಿರ್ತಕ್ಕಂಥ ಆ ಮನಸ್ಸನ್ನು ಮೆಲ್ಲನೆ ಎಳೆದು ತಂದು ಆತ್ಮದಲ್ಲಿ ನಿಲ್ಲಿಸಬೇಕಾದ್ರೆ ನಿಧಾನಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನಾನಿನ್ನೂ ಬ್ರಹ್ಮಚಾರಿ, ಬೇಲೂರು ಮಠದಲ್ಲಿ ಶಿಕ್ಷಣ ನಡೀತಾ ಇತ್ತು. 2 ವರ್ಷದ ಶಿಕ್ಷಣ ಎಲ್ಲ ಬ್ರಹ್ಮಚಾರಿಗಳಿಗೂ ಇದೆ. ಅಲ್ಲಿ ನನ್ನ ಸಾಧನಾ ಕಾಲದಲ್ಲಿ ಕೆಲವು ದಿನಗಳಿಂದ ನನ್ನ ಮನಸ್ಸು ಒಂದೇ ಸವನೆ ಚಂಚಲಗೊಂಡು ಬಹಳ ಒದ್ದಾಟಕ್ಕೆ ಗುರಿಯಾಗಿಬಿಟ್ಟೆ. ಈ ಮನಸ್ಸನ್ನು ಏಕಾಗ್ರಗೊಳಿಸುವುದು ಹೇಗೆ, ಈ ಮನಸ್ಸನ್ನು ಏಕಾಗ್ರಗೊಳಿಸುವುದು ಹೇಗೆ? ಬೆಂಗಳೂರಿನಲ್ಲೂ ಕೂಡ 3-4 ವರ್ಷ ಇತ್ತು. ಆಮೇಲೆ ಅಲ್ಲಿ ಅಂತಹ ಬೇಲೂರು ಮಠದ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದು ಕೂಡ ಸಾಕಷ್ಟು ಶಾಸ್ತ್ರ ಅಧ್ಯಯನ ನಡೀತಾ ಇದ್ದರೂ ಕೂಡ ಮನಸ್ಸು ಹತೋಟಿಗೆ ಬರದೆ ಒದ್ದಾಡ್ತಾ ಇದ್ದಂತಹ ಸಂದರ್ಭ. ಸಾಮಾನ್ಯವಾಗಿ ನಾನು ಯಾವುದೋ ಸ್ವಾಮಿ ಯಾವುದೇ ಸ್ವಾಮಿಗಳನ್ನು ಕೇಳುವಂಥ ಕ್ರಮ ಇಲ್ಲ. ಯಾಕೆ ಪುಸ್ತಕದಲ್ಲಿ ಬೇಕಾದಷ್ಟು ಎಲ್ಲ ಇದೆ. ಆದರೆ ಪುಸ್ತಕದಲ್ಲಿ ಹೇಳಿದ್ದು ನಮ್ಮ ಮನಸ್ಸು ನಮಗೆ ಹೆಚ್ಚಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರಾದರೂ ಹೇಳಿದ್ದು ಕೂಡ ನಮಗೆ ಎಷ್ಟೋ ಸತಿ ಪ್ರಯೋಜನಕ್ಕೆ ಬರೋದಿಲ್ಲ. ಅವರೇನೋ ಸುಲಭವಾಗಿ ಹೇಳಿಬಿಡ್ತಾರೆ, ನಮ್ಮ ಅವಸ್ಥೆ ನಮಗೆ ಗೊತ್ತು. ಆದ್ದರಿಂದ ನಾನು ಯಾರಿಗೂ ಹೇಳೋ ಕ್ರಮ ಇಟ್ಕೊಂಡಿರಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಏನಿತು 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 ಅಂತ. ಒಂದಾನೊಂದು ದಿನ ಸುಮಾರು 11 ಗಂಟೆ ಇರಬೇಕು. ಬಂಗಾಳದಲ್ಲೆಲ್ಲ ಸ್ನಾನಕ್ಕೆ ಹೋಗುವ ಸಮಯ ಅದು. ನಮ್ಮ ಹಿರಿಯ ಸ್ವಾಮಿಗಳೊಬ್ಬರು, ಪ್ರಿನ್ಸಿಪಾಲ್ ಸ್ವಾಮಿಗಳೊಬ್ಬರು ಸ್ನಾನಕ್ಕೆ ಹೋಗಿ ಒಳಗಡೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಹೋಗುವಾಗ ಅವರು ಪಾಡಿ ಅವರು ವೃದ್ಧ ಸ್ವಾಮಿಗಳಾದ್ರಿಂದ ಈ ಭಗವದ್ಗೀತೆಯದೋ ಅಥವಾ ಯಾವ್ದಾದ್ರು ಶಾಸ್ತ್ರದ್ದೋ ಒಂದೊಂದು ಸೊಲ್ಲನ್ನು ತಮ್ಮ ಪಾಡಿಗೆ ಹೇಳ್ಕೊಂಡು ಹೋಗುವಂಥ ಒಂದು ಅಭ್ಯಾಸ ಅವರದ್ದು. ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅದೊಂದು ಇರುತ್ತದೆ. ಅವರು ಈ ಶ್ಲೋಕವನ್ನು ಹೇಳ್ತಾ ಬಂದರು. ಶನೈ ಶನೈರು ಪರಮೇ ಬುದ್ಧ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಂಚಿದಪಿ ಚಿಂತೆಯೇದ ಶನೈ ಶನೈ ಅಂತ ಹೇಳಿದಾಗ ತಕ್ಷಣವೇ ನನ್ನ ಮನಸ್ಸಿಗೆ ಎಂಥ ಒಂದು ಉತ್ತರ ಹೊಳೆಯಿತು ಅಂತ ಹೇಳಿದರೆ ಇವತ್ತಿಗೂ ನೆನಪು. ಹೀಗೆ ಮೆಲ್ಲ ಮೆಲ್ಲನೆ ತಂದುಕೊಳ್ಳಬೇಕು ಅಂತ ಹೇಳತಕ್ಕಂಥ ಮಾತು. ಆದರೆ ಸ್ಥಿರವಾದಂಥ ಬುದ್ಧಿಯಿಂದ ಧೃತಿ ಗೃಹೀತಯ ಬುದ್ಧಿಯ ಶನೈ ಶನೈರು ಪರಮೇತ್. ಆಮೇಲೆ ಆತ್ಮಸಂಸ್ಥಂ ಮನಕೃತ್ವ ನಕಿಂಚಿದಪಿ ಚಿಂತೆಯೇತ್. ಮನಸ್ಸನ್ನು ಆತ್ಮದಲ್ಲಿ ನಿಲ್ಲಿಸಬೇಕು. ಆತ್ಮ ಅಂತಂದರೆ ಯಾವುದದ್ದು? ನಿತ್ಯ ಶುದ್ಧ ಬುದ್ಧ ಮುಕ್ತವಾದಂಥ ಆತ್ಮ. ನಿನ್ನೆ ತಾನೇ ಆ ಯೋಗದ ಒಂದು ಪ್ರಯೋಜನವನ್ನು ಹೇಳುತ್ತಿರುವ ಹೊತ್ತಿಗೆ ಎಷ್ಟೆಷ್ಟೋ ಅಂಶಗಳನ್ನೆಲ್ಲ ಹೇಳಿದ್ದಾಯಿತು. ಅದಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಆತ್ಮದ ಲಕ್ಷಣ ಏನು ಅಂತ ಅನ್ನೋದನ್ನು. ಅಂತಹ ಆತ್ಮದಲ್ಲಿ, ಆ ತೇಜೋಮಯವಾದಂತಹ ಆತ್ಮದಲ್ಲಿ, ಆ ಆನಂದಮಯವಾದ ಆತ್ಮದಲ್ಲಿ, ನಮ್ಮ ಒಳಗಡೆಯೇ ಇರತಕ್ಕಂಥ ಆತ್ಮದಲ್ಲಿ ನಮ್ಮ ಚಲಿಸುವ ಮನಸ್ಸನ್ನು ನಿಲ್ಲಿಸಬೇಕು. ಚಲಿಸುವ ಮನಸ್ಸಿಗೆ ಒಂದು ಜಾಗ ತೋರಿಸಬೇಕು. ಅದು ಎಲ್ಲೆಲ್ಲೋ ಎಲ್ಲೆಲ್ಲೋ ಯಾತಕ್ಕೆ ಹೋಗ್ತಾ ಇದೆ, ಏನೋ ಬೇಕು ಅಂತ ಹೋಗ್ತಾ ಇದೆ. ಈ ಅಪರಿಪೂರ್ಣತೆ ಅಪರಿಪೂರ್ಣತೆ ಅಂತ ಹೇಳತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಟ್ಟಿರತಕ್ಕಂಥ ಒಂದು ಸ್ಥಿತಿ.
ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇ.
ನಿನ್ನೆ ಶನೈ ಶನೈರು ಪರಮೇತ್ ಬುದ್ಧ ಧೃತಿ ಗೃಹೀತಯ ಮೆಲ್ಲ ಮೆಲ್ಲನೆ ಈ ಮನಸ್ಸನ್ನು ತಂದು ಆತ್ಮದಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಬಹಳ ಸ್ವಾರಸ್ಯವಾಗಿ ಶ್ರೀಕೃಷ್ಣ ಹೇಳಿದ್ದ. ಇವತ್ತು ಹೇಳ್ತಾ ಇದ್ದಾನೆ, ಯತೋ ಯತೋ ನಿಶ್ಚರತಿ மனச்சஞ்சலம் அஸ்திரம் ததஸ்ததோ நியம்யைதத் ஆத்மன்யேவ வசம் நயேத். சஞ்சலவோ அஸ்திரவோ ஆத ஈ மனஸ்ஸு யாவ யாவ விஷயதெடகே ஹரிது ஹோகுவதோ ஆயா விஷயதிந்த மனஸ்ஸன்னு ஹிந்தெழெது ஆத்மனெடகே கரெதரபேக்கு. சஞ்சலவோ அஸ்திரவோ ஆத ஈ மன